ओम हयग्रीवं चिदानंद विग्रहं सदनुग्रहं दशग्रीवच्छदं शापान मणिग्रीव विमोचनं स्वनामग्रहणादेवा निरस्तग्रह विग्रहं वृंदावनगतं वंदे ब्रह्मरुद्रेन्द्रवंदितं स्वान्तस्थानन्तशय्याय पूर्णज्ञानरसार्णसे उत्तुंगवाक्तरंगाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराचितानंद लीलागोपालपालितान् विद्यापयोनिधीन् वंदे ब्रह्म विद्या गुरुन् मम। ब्रह्मचर्य हरिप्रीति सुविद्याबाधशारिणः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्वा वारिजासक्तमानसान् विश्वप्रिय गुरुन् वंदे मन्दोहं धीविशुद्धये। सत्यं सत्यं पुनः सत्यं विष्णुतीर्थ प्रसादतः सर्वे कामा भवन्त्येवा शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। श्रीगुरुभ्यो नमः। हरिः ओम्। निन्नेवरेगू चतुर्दशियल्लि सुलभ पूजा प्रकरणवन्नु ಇನ್ನೊಮ್ಮೆ ನೋಡುವ ಸಂದರ್ಭದಲ್ಲಿ ಮಾನಸಿಕವಾದಂಥ ವಸ್ತುಗಳ ಸಮರ್ಪಣಾರೂಪವಾಗಿರತಕ್ಕಂಥ ಪೂಜಾ, ಹೊರಗಿನ ವಸ್ತುಗಳನ್ನು ಸಮರ್ಪಣೆ ಮಾಡುವುದು ಅಂತ ಒಂದು ಪೂಜೆಯನ್ನು ನೋಡಿದ್ರೆ, ಮನಸ್ಸಿನಲ್ಲಿ ಆ ವಸ್ತುಗಳನ್ನು ಕಲ್ಪಿಸಿ ಭಗವಂತನಿಗೆ ಆ ವಸ್ತುಗಳಲ್ಲಿ ಸತ್ಯವಾದ ಆ ವಸ್ತುಗಳಲ್ಲಿರುವ ಭಗವದ್ ರೂಪಗಳನ್ನು ಅರ್ಪಣೆ ಮಾಡುವುದೇ ಮಾನಸಿಕ ಪೂಜಾ. ಆ ವಸ್ತುಗಳಲ್ಲಿ, ಹೊರಗಿನ ವಸ್ತುಗಳಲ್ಲಿ, ಮನಸ್ಸಿನಲ್ಲಿ ಕಲ್ಪಿಸಿದ ವಸ್ತುಗಳಲ್ಲಿ, ಹೊರಗೆ ಕೊಡುವ ನಮ್ಮಲ್ಲಿ, ಒಳಗೆ ಕೊಡುವ ನಮ್ಮಲ್ಲಿ ಏನು ಭಗವಂತ ನಿಂತು ತಾನು ತನ್ನ ರೂಪಗಳನ್ನು ಪ್ರಕಟ ಮಾಡಿ ತನ್ನದು ತಾನು ತಗೊಳ್ತಾ ಇದ್ದಾನೆ, ಅದನ್ನು ಚಿಂತನೆ ಮಾಡಿ ದೇವರ, ನಾನು ಯಾವಾಗಲೂ ದೇವರ ಅಧೀನ ಎಂಬ ಚಿಂತನೆ ಸದಾ ಬರುವುದೇ ಪೂಜಾ. ಹಾಗೆ ಹೊರಗಿನ ಪದಾರ್ಥಗಳರ್ಪಣೆ ಮಾಡುವುದು, ಮನಸ್ಸಿನಲ್ಲಿ ಪದಾರ್ಥಗಳು ಕಲ್ಪಿಸಿಕೊಡುವುದು ಅಂತ ಎರಡು ಅಲ್ಲದೆ ಇನ್ನೊಂದು ಪೂಜೆ ಇದೆ ಮಾನಸಿಕವಾದ್ದು. ಯಾವುದು? ಅದನ್ನು ಸುಲಭ ಪೂಜಾ ಅಂತೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಕಲ್ಪಿಸಬೇಕಾದ ಯಾವುದೂ ಇಲ್ಲ, ಯಥಾರ್ಥವಾಗಿ ಮೊದಲೇ ಇವೆ, ಅದನ್ನು ತಿಳಿದುಕೊಟ್ಟರೆ ಸಾಕು. ಹೇಳುತ್ತಾರೆ, ಶರೀರಮೇವ ದೇವ ಮಂದಿರಂ, ನಮ್ಮ ಶರೀರವೇ ದೇವರಿಗೆ ಮಂದಿರ ಅಂತ ಚಿಂತನೆ ಮಾಡಬೇಕು. ಸುಲಭ. ಹೃದಯ ಸರೋಜವೇ, ಹೃದಯ ಕಮಲವೇ ಮಂಟಪ. ಮಖಸುಳಾದಿಯಲ್ಲಿ ಬಂದಿತ್ತು ಹೃದಯ ಕಮಲ, ಕಮಲಕ್ಕೆ ಎಂಟು ದಳಗಳಲ್ಲಿ ಎಂಟು ದಿಕ್ಪಾಲಕ ದೇವತೆಗಳು, ಅಲ್ಲಿ ಭಗವದ್ ರೂಪಗಳು, ಕರ್ಣಿಕಾ ಮೂಲದಲ್ಲಿ ಮೂಲೇಶ, ಹೃದಯ ಪ್ರಾಂತದಲ್ಲಿ ಪ್ರಾದೇಶ, ಕಮಲದ ಮೇಲೆ ಮೂರು ಮಂಡಲ, ಅದರ ಮೇಲೆ ನೂರು ಕಂಬದ ತೇರು, ಅದರೊಳಗೆ ಅಗ್ರೇಶ ನಾಮಕ ಭಗವಂತ ಪ್ರಾಜ್ಞ ಅಂತ ಕರೆಸಿಕೊಂಡಿದ್ದಾನೆ. ಇಷ್ಟನ್ನು ಹೇಳಿದರು. ಅದನ್ನೇ ಚಿಂತನೆ ಮಾಡಬೇಕು. ಹೃದಯ ಕಮಲವೇ ದೇವರಿಗೆ ಮಂಟಪ ಎಂಬುದನ್ನು ಚಿಂತನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು. ದೇವರು ಬರಲಿಕ್ಕೆ ಮಂಟಪ ಬಂದಾಯಿತು, ದೇವರು ಬರಲಿಕ್ಕೆ ಒಂದು ಪ್ರತಿಮಾ ಬೇಕಲ್ಲ ಆವಾಹನೆ ಮಾಡಲಿಕ್ಕೆ. ಆ ಪ್ರತಿಮಾ ಯಾರೋ ಅಲ್ಲ, ಜೀವ ಸ್ವರೂಪಮೇವ ಪ್ರತಿಮಾ, ಜೀವನ ಸ್ವರೂಪವೇ ಪ್ರತಿಮಾ ಅಂದು. ತತ್ರ ಸನ್ನಿಹಿತಸ್ಯ ಬಿಂಬರೂಪಸ್ಯ ಹರೇಹೇ, ಅಲ್ಲಿ ಸದಾ ನಿಂತಿರತಕ್ಕಂಥ ಸನ್ನಿಹಿತ, ನಿಹಿತ ಅಂದ್ರೆ ಇದ್ದವ, ಸನ್ನಿಹಿತ ಅಂದ್ರೆ ಸಮ್ಯಕ್ ನಿಹಿತ, ಚೆನ್ನಾಗಿ ಇದ್ದವ. ಏನ ಚೆನ್ನಾಗಿರುವುದು? ಚೆನ್ನಾಗಿರುವುದು ಅಂದ್ರೆ ಸದಾಕಾಲದಲ್ಲಿ ಅನಾದಿಕಾಲದಿಂದ ಅನಂತ ಕಾಲದವರೆಗೂ ನಮ್ಮನ್ನ ಎಡಬಿಡದೆ ಕಾಯ್ತಾ ಇರುವುದೇ ಸನ್ನಿಹಿತನಾಗಿರುವುದು ಅಂತ ಬಿಂಬರೂಪಿಯಾದ ಶ್ರೀಹರಿಗೆ ಆಸನ ಕೊಡಬೇಕು. ಆಸನ ಏನದು? ಆಸನ ಅಂದರೆ ರುದ್ರ ದೇವರೇ ಅಭಿಮಾನಿಗಳಾಗಿರತಕ್ಕಂಥ ಧ್ಯಾನ, ಶಿವಾಭಿಮನ್ಯಮಾನ ಅಖಂಡ ಸ್ಮೃತಿ ಧ್ಯಾನಂ, ಉಮಾಭಿಮನ್ಯಮಾನ ಸ್ಥಿರ ಪ್ರತಿಭಾ ರೂಪ ಅಂತರವಕಾಶ ಇವ ಆಸನ. ರುದ್ರದೇವರ ಅನುಗ್ರಹದಿಂದ ನಮ್ಮಲ್ಲಿ ಬರುವಂತಹ ಏನು ಧ್ಯಾನವಿದೆ, ಅಖಂಡ ಸ್ಮೃತಿ, ನಂತರ ಉಮಾದೇವಿ ಅನುಗ್ರಹದಿಂದ ಸ್ಥಿರ ಪ್ರತಿಭಾ ಅಂದರೆ ದೇವರ ಕುರಿತಾದ ಹೊಳೆತ, ಆ ಧ್ಯಾನದಲ್ಲಿ ದೇವ ಗುಣಪೂರ್ಣ ದೋಷರಹಿತ ಮೊದಲಾದ ಗುಣಗಳೇನಿವೆ ಈ ಗುಣಗಳ ಹೊಳೆತ, ಆ ಹೊಳೆತ ಸತತ ಬಂದರೆ ಅದನ್ನ ಸ್ಥಿರ ಪ್ರತಿಭಾ ಅಂತಾರೆ. ಅದು ಕೊಡೋದು ಪಾರ್ವತೀ ದೇವಿ. ಆ ರೀತಿಯಲ್ಲಿ ರುದ್ರದೇವರಿಂದ ಅನುಗ್ರಹೀತವಾದಂತಹ ಧ್ಯಾನ, ಪಾರ್ವತೀದೇವಿಯಿಂದ ಅನುಗ್ರಹೀತವಾದಂಥ ದೇವರ ಆ ಧ್ಯಾನದಲ್ಲಿ ಬರುವ ದೇವರ ಗುಣಗಳ ನೆನಪು, ಎಡಬಿಡದ ನೆನಪು, ಅದನ್ನ ಪ್ರತಿಭಾ ಅಂದರು. ಈ ಎರಡೂ ಸೇರಿ ಇದೇ ದೇವರಿಗೆ ಆಸನ ಅಂತ ಕೊಡಬೇಕು. ಪೂಜಾ ಮಾಡಲಿಕ್ಕೆ ಕೊಡಬೇಕು ಮನಸ್ಸಿನಲ್ಲಿ, ನನ್ನ ಸ್ವರೂಪವೇ ಪ್ರತಿಮಾ, ಅಲ್ಲಿ ಸನ್ನಿಹಿತನಾದ ಶ್ರೀಹರೇ, ನಿನಗೆ ಈ ಧ್ಯಾನವೇ ಆಸನ ಅಂದ್ರೆ ಒಂಚೂರು ಧ್ಯಾನ ಮಾಡಿ. ಎಷ್ಟು ಹೊತ್ತು ಧ್ಯಾನ ಮಾಡಬೇಕು ಅಂದರೆ ಮಿನಿಮಮ್ ಹೇಳ್ತಾರೆ ವಿಜಯದಾಸರು, ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ವಿಜಯ ವಿಠಲ ಒಲಿವ ಅಂತಾರೆ. ಒಂದು ನಿಮಿಷ ಆದರೂ ಕೂಡ ಎಡಬಿಡದು ಅಂದ್ರೆ ಒಂದು ನಿಮಿಷದಲ್ಲೂ ಮತ್ತು ಕತ್ತರಿಸಿ ಕತ್ತರಿಸಿ ಹೋಗದೆ ಎಡಬಿಡದ ಚಿಂತನೆ ಬಂದದ್ದೇ ಆದರೆ ಅದನ್ನ ದೇವರಿಗೆ ಧ್ಯಾನ, ಅದನ್ನ ದೇವರಿಗೆ ಆಸನ ಅಂತ ಚಿಂತನೆ ಮಾಡಿಕೊಡಬಹುದು. ನಂತರ ದೇವರಲ್ಲಿ ದೇವರ ಬಗ್ಗೆ ನಮ್ಮಲ್ಲಿ ಹುಟ್ಟಿದ ಶ್ರದ್ಧಾ, ಆ ಶ್ರದ್ಧೆ ಹುಟ್ಟುತ್ತಲ್ಲ, ಆ ಶ್ರದ್ಧೆ ಅದಕ್ಕೆ ಅಭಿಮಾನಿ ಯಾರು ಅಂದ್ರೆ ಭಾರತೀದೇವಿ. ಭಾರತೀದೇವಿ ಕರುಣೆಯಿಂದ ನಮ್ಮಲ್ಲಿ ದೇವರ ಬಗ್ಗೆ ಶ್ರದ್ಧೆ ಹುಟ್ಟುತ್ತೆ. ಆ ಶ್ರದ್ಧೆಯೇ ದೇವರಿಗೆ ನದಿ ಎಂದು ಅರ್ಪಣೆ ಮಾಡಬೇಕು. ಭಾರತಿ ಅಭಿಮನ್ಯಮಾನ ಶ್ರದ್ಧಾ ಏವ ನದಿ, ಇದನ್ನೇ ಸಮುದ್ರಜಯದಲ್ಲಿ ಶ್ರದ್ಧಾ ನದಿ ಚಿತ್ತವಾರ್ಭಿಹಿ ಅಂತ ಹೇಳ್ತಾರೆ. ಹಾಗೆ ಆ ನದಿಯಲ್ಲಿ ನೀರು ಬೇಕಲ್ಲ, ನೀರು ಯಾವುದು ಅಂದ್ರೆ ಅಗ್ನಿ ಅಭಿಮನ್ಯಮಾನಂ ಚಿತ್ತಮೇವ ಜಲಂ. ಅಗ್ನಿದೇವರು ದೇವರ ಕುರಿತಾದ ಚಿತ್ತ ಅಂದ್ರೆ ಒಳ್ಳೆ ಮನಸ್ಸನ್ನು ಕೊಡುತ್ತಾರೆ, ಅದೇ ದೇವ ಜಲ. ದೇವರಿಗೆ ದೇವರ ಕುರಿತು ಆಲೋಚನೆ ಮಾಡುವಂತಹ ಬುದ್ಧಿ ಬಂತಲ್ಲ ಮನಸ್ಸು, ಅದೇ ದೇವರಿಗೆ ಜಲ. ಇನ್ನ ಜಲದಿಂದ ದೇವರಿಗೆ ಅಭಿಷೇಕ ಮಾಡಬೇಕಲ್ಲ. ಚಿತ್ತೇನ ವಿಷಯೀಕರಣಮೇವ ಸ್ನಾನಂ, ಆ ಮನಸ್ಸಿನಿಂದ ದೇವರ ರೂಪ ಚಿಂತನೆ ಮಾಡಿದರೆ ದೇವರ ಮೇಲೆ ಮನಸ್ಸು ಹರಿಯಿತು. ಹೇಳ್ತಾರಲ್ಲ ಸಾಮಾನ್ಯ ಹೇಳೋದುಂಟು, ಅಯ್ಯೋ ನನ್ನ ಮನಸ್ಸು ಆಚೆ ಹರಿಯಿತು ಈಚೆ ಹರಿಯಿತು ಅಂದರೆ ಆ ವಸ್ತುವಿನ ಮೇಲೆ ಮನಸ್ಸು ಹೋಯಿತು. ಹಾಗೆ ದೇವರ ಮೇಲೆ ಮನಸ್ಸು ಹೋಗುವುದು ದೇವರಿಗೆ ಅಭಿಷೇಕ. ಆ ರೀತಿಯಲ್ಲಿ ಮನಸ್ಸಿನಿಂದ ದೇವರಿಗೆ ಅಭಿಷೇಕ, ಮನಸ್ಸೇ ದೇವರನ್ನ ವಿಷಯೀಕರಿಸಿತು ಅಂದರೆ ದೇವರನ್ನ ಗುರುತಿಸಿ ದೇವರು ಅಂತ ಚಿಂತನೆ ಬಂತು ಮನಸ್ಸಿಗೆ. ಆ ಚಿತ್ತದಿಂದ ಆ ದೇವರ ಸ್ಮರಣೆ ಬರುವುದೇ ಸ್ನಾನ. ನಂತರ ದೀಪ ಕೊಡಬೇಕು ದೇವರಿಗೆ. ಇಂದ್ರ ದೇವರೇ ಅಭಿಮಾನಿಯಾಗಿರುವಂಥದ್ದು ನಮ್ಮಲ್ಲಿ ಬರುವಂತಹ ಬಿಟ್ಟು ಬಿಟ್ಟು ದೇವರ ನೆನಪು, ಅಸ್ಥಿರ ಪ್ರತಿಭಾ ಅಥವಾ ಚಂಚಲ ಪ್ರತಿಭಾ ಅಂತಾರೆ. ಚಂಚಲವಾದಂತಹ ಬುದ್ಧಿ ದೇವರ ಕುರಿತು ಅದು ಬರ್ತಾ ಇದೆ, ದೇವರ ಕುರಿತಾದ ಹೊಳೆತ ಅದು ಚಂಚಲವಾಗಿ ಬರ್ತಾ ಇದೆ, ಅದು ಕೊಡೋದೇ ಇಂದ್ರ ದೇವರು. ಆ ಚಂಚಲ ದೀಪ ಕೂಡ ಚಂಚಲ ಅಲ್ವಾ, ಹಾಗೂ ಹೀಗೂ ಹಾಗೆ ಕದಲ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಈ ಚಂಚಲ ಪ್ರತಿಭಾ ಬಿಟ್ಟು ಬಿಟ್ಟು ಬರುವಂತಹ ದೇವರ ನೆನಪು, ಅದನ್ನು ದೇವರಿಗೆ ವಿಶೇಷವಾಗಿ ದೀಪವೆಂದು ಅರ್ಪಣೆ ಮಾಡಬೇಕು. ಚಂಚಲ ಪ್ರತಿಭಾ ರೂಪಂ ಆಂತರಂ ತೇಜ ದೀಪಂ ಇಂದ್ರ ಅಭಿಮನ್ಯಮಾನಂ. ದೇವರಿಗೆ ದೀಪ ಕೊಟ್ಟಾಯಿತು. ದೀಪ ಕೊಟ್ಟ ಮೇಲೆ ಭಾವಪುಷ್ಪಗಳು, ಎಂಟು ಪುಷ್ಪಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಯಾವ್ದು? ಅಹಿಂಸಾ. ಇವತ್ತಿನ ದಿವಸ ನಾನು ಏನೇನು ಅಹಿಂಸಾ, ಯಾರಿಗೂ ಹಿಂಸೆ ಮಾಡಲ್ಲ, ಮನಸ್ಸಿನಿಂದಾಗಲಿ ವಾಕ್ಯದಿಂದಾಗಲಿ ಶರೀರದಿಂದಾಗಲಿ ತೊಂದರೆ ಕೊಡಲ್ಲ ಎಂಬುದು ದೀಕ್ಷಾ. ಇವತ್ತು ಏನೇನು ಅಹಿಂಸ ಹಿಂಸ ಕೊಡದೇ ಇರುವ ಸ್ಥಿತಿ ಇತ್ತು ಅದೆಲ್ಲ ದೇವರಿಗೆ ಪುಷ್ಪ. ಇಂದ್ರಿಯ ನಿಗ್ರಹ, ಇಂದ್ರಿಯಗಳು ನಾನಾ ಕಡೆ ಹರಿದು ಹೋಗ್ತಾ ಇರುವಾಗ ಅದನ್ನು ನಿಗ್ರಹ ಮಾಡಿ ಬೇಡ ಅಂತ ಸಮಾಧಾನ ಮಾಡಿ ತಟ್ಟಿಕೊಳ್ಳಿರುವುದಲ್ಲ, ಅದನ್ನ ಇಂದ್ರಿಯ ನಿಗ್ರಹ ಅಂದ್ರು. ಅದು ದೇವರಿಗೊಂದು ಪುಷ್ಪ. ಅಂದರೆ ಇವತ್ತು ನನ್ನ ಮನಸ್ಸು ಏನೇನು ಎಲ್ಲರಲ್ಲಿ ಯಾವ್ಯಾವ ಕಡೆಗೆ ಹರಿಯುತ್ತಾ ಇದೆ, ಹೋಗಬಾರದ ಕಡೆಗೆ ಹೋದಾಗ ಅದನ್ನು ನಿಗ್ರಹ ಮಾಡಿ ನಿನ್ನ ಪಾದಕ್ಕೆ ಹೊರಳಿಸುವುದೇ ಪೂಜಾಯ್ಯ ನಿನಗೆ ಪುಷ್ಪ. ಸರ್ವಭೂತ ದಯಾ, ನಮ್ಮ ಸುತ್ತು ಇರತಕ್ಕಂಥ ನಮ್ಮ ದಯೆಗೆ ಪಾತ್ರವಾಗಬೇಕಾದಂಥ ವ್ಯಕ್ತಿಗಳು ಪ್ರಾಣಿಗಳು ಇದ್ದರೆ ಅಂತಹ ಪ್ರಾಣಿಗಳು ಅಂತಹ ವ್ಯಕ್ತಿಗಳ ಮೇಲೆ ದಯ ತೋರುವುದು ಅಲ್ಲಲ್ಲಿರುವ ದೇವರಿಗೆ ಪುಷ್ಪ. ದೇವರಿಗೆ ಪುಷ್ಪ ತೋರುವುದು, ಪುಷ್ಪ ಕೊಡುವುದು ಅಂತ ಆಗುತ್ತೆ. ನಂತರ ಕ್ಷಮಾ, ಸಹನಶಕ್ತಿ. ಏನೇ ಕಷ್ಟ ಬಂದರೂ ಯಾರೇ ತೊಂದರೆ ಕೊಟ್ಟರು ಅದನ್ನ ಸಹಿಸಿಕೊಂಡಿರುವುದು, ಆ ಸಹನ ಮಾಡುವುದೇ ದೇವರಿಗೆ ದೊಡ್ಡ ಪುಷ್ಪ ಅಂತ ಅರ್ಪಣೆ ಮಾಡಬೇಕು. ಏನು ಸಹಿಸೋದು ಅಂದ್ರೆ ಹೇಳ್ತಾರೆ, ಬಾಯಾರಿಕೆ, ಹಸಿವೆ, ನಾನಾ ವ್ಯಾಧಿಗಳು, ಉಪದ್ರವಗಳು. ಅಂದ್ರೆ ಅಲ್ಲಿ ಮೈ ಸರಿಗಿಲ್ಲ, ಆಫೀಸಲ್ಲಿ ಸರಿಗಿಲ್ಲ, ಮನೆಯಲ್ಲಿ ಸರಿಗಿಲ್ಲ, ಏನೇನೋ ಅವಸ್ಥೆಗಳು, ಇದರಿಂದ ಬಂದ ಕಷ್ಟ, ಅದೆಲ್ಲವೂ ಕೂಡ ದೇವರಿಗೆ ವಿಶೇಷವಾಗಿ ಕ್ಷಮಾ ತಟ್ಟಿಕೊಂಡಿದ್ದು ಅದನ್ನೇ ದೇವರಿಗೆ ಪುಷ್ಪ ಅಂತ ಅರ್ಪಣೆ ಮಾಡಬೇಕು. ನಂತರ ಬರತಕ್ಕಂಥ ಪುಷ್ಪ ಯಾವುದು? ದೃಢ ಜ್ಞಾನ, ಒಳ್ಳೆ ವಿಶೇಷವಾಗಿರತಕ್ಕಂಥ ಜ್ಞಾನ. ಇವತ್ತು ಪ್ರವಚನಕ್ಕೋ ಪಾಠಕ್ಕೋ ಹೋದವು, ಹೋದಾಗ ನಿನ್ನೆ ಅಂದ್ರೆ ಇಷ್ಟರವರೆಗೂ ಕೇಳಿದಕ್ಕಿಂತ ಏನೋ ಹೊಸ ವಿಷಯ ಬಂತು, ಇಷ್ಟು ವರ್ಷಗಳಲ್ಲಿ ಕೇಳೇ ಇದ್ದಿಲ್ಲ ಅಂತ ವಿಷಯ ಕೇಳಿದ ಕೂಡಲೇ ಒಳ್ಳೆ ಆನಂದ ಆಯಿತು. ಆ ಜ್ಞಾನ ಬಂತಲ್ಲ, ಆ ದೃಢವಾದ ಜ್ಞಾನ ಬಂದರೆ ಅದನ್ನೇ ದೇವರಿಗೆ ವಿಶೇಷವಾದ ಪುಷ್ಪ ಅಂತ ಅರ್ಪಣೆ ಮಾಡಬೇಕು. ನಂತರ ತಪಸ್ಸು, ತಪವು ಆಲೋಚನೆ ಅಂತ, ತಪ ಆಲೋಚನೆ ಎಂಬ ಧಾತು. ಹಾಗಾದರೆ ದೇವರ ಕುರಿತಾದ ನೆನಪು ಬರುತ್ತಾ ಆಲೋಚನೆ ಬರುವುದೇ ದೊಡ್ಡ ಪುಷ್ಪ, ದೇವರಿಗೆ ಅರ್ಪಣೆ ಮಾಡಬೇಕು. ಧ್ಯಾನ, ಅವತ್ತು ಮಾಡಿದ ಚೂರು ಹೊತ್ತಾದರೂ ದೇವರ ಪಾದಾರವೆಂದವನ್ನ ಮನಸ್ಸಲ್ಲಿ ನಿಲ್ಲಿಸಲಿಕ್ಕೆ ಮಾಡಿದ ಪ್ರಯತ್ನ ಏನಿದೆ ಅದು ಧ್ಯಾನ. ಅದರಿಂದ ವಿಶೇಷವಾಗಿರತಕ್ಕಂತಹ ಪುಷ್ಪ ಅದೊಂದು ಅಂತ ಹೇಳಬೇಕು, ದೇವರಿಗೆ ಅರ್ಪಣೆ ಮಾಡಬೇಕು. ಇನ್ನ ಸತ್ಯ, ಸತ್ಯ ಅಂದರೆ ದೇವರಿಗೆ, ದೇವತೆಗಳಿಗೆ, ಬ್ರಾಹ್ಮಣರಿಗೆ ಯಾವುದು ಹಿತಕರವಾಗಿರುತ್ತೋ ಯಾವುದು ಪ್ರೀತಿಯಾಗಿರುತ್ತೋ ಅಂಥ ಮಾತನ್ನು ಮಾತಾಡುವುದೇ ಸತ್ಯ ಅಷ್ಟೇ ಹೊರತು ಇದ್ದದ್ದು ಇದ್ದ ಹಾಗೆ ಹೇಳುವುದು ಸತ್ಯ ಅಂತಲ್ಲ. ಅದಕ್ಕೆ ಹೇಳುತ್ತಾರೆ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅರ್ಥ ಏನು ಅಂದರೆ ಸತ್ಯ ಹೇಳಿ, ಸತ್ಯವೇ ಹೇಳಿ, ಆದರೆ ಸತ್ಯ ಹೇಳುವಾಗ ಕಟ್ಟಿಗೆ ಮುರಿದುಕೊಟ್ಟಂತೆ ಮಾತಿನಿಂದ ನೋಯಿಸಿ ಹೇಳಬೇಕಾಗಿಲ್ಲ. ಸತ್ಯವಾದ ವಿಚಾರವನ್ನು ಇನ್ನೊಬ್ಬರ ಮನಸ್ಸು ನೋಯದಂತೆ ಹೇಳಲಿಕ್ಕೆ ಸಾಧ್ಯತೆ ಇದೆ. ಫ್ರಾಂಕ್ ಆಗಿ ಹೇಳಬೇಕು, ಏನು ವಿಚಾರ ಇದ್ರೂ ಕೂಡ ಅದನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ ಬಿಚ್ಚಿ ಹೇಳಬೇಕು. ಆದರೆ ಆ ಬಿಚ್ಚಿ ಹೇಳುವುದಂದ್ರೆ ಎಲ್ಲರೂ ತುಂಬಾ ಜನ ಮಾಡ್ತಾ ಇರ್ತಾರೆ, ಏ ನಾವು ಬಹಳ ಫ್ರಾಂಕ್ ರೀ ಇದ್ದಿದ್ದಾಗ ಹೇಳ್ಬಿಡ್ತೀವಿ, ಹೇಳುದು ಹೇಳಬೇಕು ಯಾರು ಬೇಡ ಅಂದ್ರು. ಆದರೆ ಆ ಹೇಳುವ ಕಾಲಕ್ಕೆ ಇನ್ನೊಬ್ಬರ ಮನಸ್ಸು ನೋಯದಂತೆ ಹೇಳುವುದು ಪ್ರಧಾನ ಅಂದ್ರು. ಆ ರೀತಿಯಾಗಿ ಸತ್ಯ ಅಂದರೆ ದೇವರಿಗೆ, ದೇವತೆಗಳಿಗೆ, ಬ್ರಾಹ್ಮಣರಿಗೆ ಹಿತವಾದ್ದು, ಬ್ರಾಹ್ಮಣರ ಮನಸ್ಸು ನೋಯಿಸದ್ದು ಅಂತಹ ಮಾತು ಸತ್ಯ. ಅದು ನುಡಿಸಿದ್ದಕ್ಕೆ ಭಗವಂತನಿಗೆ ಯಜ್ಞತ್ವೇನ ಕೃಷ್ಣಾರ್ಪಣೆ ಬಿಡಬೇಕು ಎಂಬುದನ್ನ ಇಲ್ಲಿ ವಿಶೇಷವಾಗಿ ಈ ಸತ್ಯ ಮೊದಲಾದ ಎಂಟು ಪುಷ್ಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವುದನ್ನು ಕೊಡ್ತಾ ಇದೆ. ನಂತರ ದೇವರಿಗೆ ಪುಷ್ಪಾರ್ಪಣೆ ಆದ ಮೇಲೆ ನೈವೇದ್ಯ ಕೊಡಬೇಕಲ್ಲ, ಅನ್ನ ಕೊಡಬೇಕು ದೇವರಿಗೆ. ಏನು ಅನ್ನ ಕೊಡುವುದು ಅಂದರೆ ಅನಿರುದ್ಧ ಅಭಿಮನ್ಯಮಾನ ಜ್ಞಾನಜನ್ಯ ರತಿಹಿ ದಿವ್ಯಮನ್ನಂ. ಇವತ್ತೇನು ಚುರುಜ್ಞಾನ ಪಡೆದು ಆ ಜ್ಞಾನದಿಂದ ಬಂದ ಆನಂದ, ಆನಂದವನ್ನೇ ದೇವರಿಗೆ ದಿವ್ಯವಾದಂಥ ಅನ್ನ ಅಂತ ಕೊಡಬೇಕು. ಅದು ಅನಿರುದ್ಧ ನಾಮಕ ದೇವತೆ, ಅದಕ್ಕೆ ಅಭಿಮಾನಿ. ಆ ಜ್ಞಾನವೇನೋ ಚೂರು ಚಾರು ಬರ್ತಾ ಇರುತ್ತೆ, ಆನಂದವೂ ಆಗ್ತಾ ಇರುತ್ತೆ, ಆದರೆ ಅದು ದೇವರಿಗೆ ಅನ್ನ ಅಂತ ಕೊಡುವ ಬುದ್ಧಿ ಬರಲ್ಲ. ಅದು ಕೊಡಬೇಕಾಗಿದ್ದು ಅನಿರುದ್ಧ ನಾಮಕ ದೇವತ. ಅದರಿಂದ ಅವರ ಪಾದ ಕೆರಗಿದರೆ ನಮಗೆ ಆ ಸಮಯದಲ್ಲಿ ಏನು ಜ್ಞಾನ ಬರುತ್ತೆ ಅದನ್ನ ದೇವರಿಗೆ ಅನ್ನ ಅಂತ ಅರ್ಪಣೆ ಮಾಡುವ ಭಾಗ್ಯ ನಮಗೆ ಕೊಡುತ್ತಾರೆ. ನಂತರ ಅಹಂಕಾರಿಕ ಪ್ರಾಣಾಭಿಮನ್ಯಮಾನ ಜ್ಞಾನಜನ್ಯ ರತಿ ತಜ್ಜನ್ಯ ವಿಷಯ ಅಲಂಬುದ್ಧಿ ರೂಪ ತೃಪ್ತಿ ಆಪಃ. ಅಹಂಕಾರಿಕ ಪ್ರಾಣದೇವರು ಒಂದಕ್ಕೆ ಅಭಿಮಾನಿಗಳು. ಯಾವುದಕ್ಕೆ ಅಂದ್ರೆ ಜ್ಞಾನದಿಂದ ಹುಟ್ಟಿದ ಆನಂದ, ಆ ಆನಂದದಿಂದ ಹುಟ್ಟಿದಂತಹ ವಿಷಯ ವೈರಾಗ್ಯ. ಸಾಕಿನ್ನ ಇವತ್ತಿಗೆ ಬೇಡ ಅಂತ ಬಿಟ್ಬಿಟ್ಟವಲ್ಲ, ಯಾವುದಾದ್ರೂ ಇರುತ್ತೋ ದೇವರ ಚಿಂತನೆ ಮಾಡುವಾಗ ವಿಶೇಷವಾಗಿ ಆ ಜ್ಞಾನದಿಂದ ರತಿ ಬಂದ ಆ ಆನಂದದಿಂದ ಸಾಕು, ಈ ವಿಷಯಗಳನ್ನು ಸೇವಿಸಿದ್ದು ಅಂತ ಬರುವ ಆಲೋಚನೆ ಏನಿದೆ ಅದನ್ನೇ ವಿಶೇಷವಾಗಿ ತೃಪ್ತಿ ಅಂತಾರೆ. ಅದನ್ನು ದೇವರಿಗೆ ನೀರು ಕುಡಿಯಲಿಕ್ಕೆ ನೀರು ಅಂತ ದೇವರಿಗೆ ಕೊಡಬೇಕು. ನಂತರ ಸುವರ್ಣ ಪುಷ್ಪ ದೇವರಿಗೆ ಅರ್ಪಣೆ. ಆ ಸುವರ್ಣ ಪುಷ್ಪ ಯಾವುದು ಅಂದರೆ ಮುಖ್ಯ ಪ್ರಾಣಾಭಿಮನ್ಯಮಾನ ಸ್ವರೂಪಾವಿರ್ಭಾವ ಏವ ಸುವರ್ಣ ಪುಷ್ಪ. ಮುಖ್ಯ ಪ್ರಾಣದೇವರೇ ಅಭಿಮಾನಿಯಾಗಿರತಕ್ಕಂಥ ಸ್ವರೂಪದ ಆವಿರ್ಭಾವ ಅದೇವಾಗಬಹುದು ಅಂದರೆ ಅದು ಸ್ವರ್ಗ ಮೋಕ್ಷದಲ್ಲಿ ಆಗುತ್ತಲ್ಲ ಅಂದರೆ ಇಲ್ಲ, ಮೋಕ್ಷಕ್ಕಿಂತ ಮೊದಲು ನಿತ್ಯವೂ ಮಲಗಿದಾಗ ಗಾಢ ನಿದ್ರೆಯಲ್ಲಿದ್ದಾಗ ಸುಷುಪ್ತಿಯಲ್ಲಿದ್ದಾಗ ಜೀವನ ಸ್ವರೂಪದ ಸುಖ ಚೂರು ಅಭಿವ್ಯಕ್ತಿ ಮಾಡುತ್ತಾನೆ ಭಗವಂತ. ಅದನ್ನೇ ಇಲ್ಲಿ ಹೇಳ್ತಾರೆ. ನಮ್ಮ ದಿನಾಗ್ಲೂ ಕೂಡ ಸುಷುಪ್ತಿಯಲ್ಲಿ ವಿಶೇಷವಾಗಿರತಕ್ಕಂಥ ಚೂರು ಸುಖ ಏನು ಪ್ರಕಟ ಆಗುತ್ತೆ ಅದೇ ದೇವರಿಗೆ ವಿಶೇಷವಾಗಿರತಕ್ಕಂಥ ಸುವರ್ಣ ಪುಷ್ಪ ಅಂತ ಕೊಡಬೇಕು. ನಂತರ ಬಿಂಬನ ಚಿಂತನೆ ಶುರು ಮಾಡಬೇಕು. ಸುವರ್ಣ ಪುಷ್ಪ ಅಂದ್ರೆ ಪ್ರಾರ್ಥನಾ. ಬಿಂಬರೂಪಿಯಾದ ಶ್ರೀಹರಿ ಪೂರ್ಣ ನಿರ್ದೋಷ, ಇವ ದೋಷಚೂರು ಇಲ್ಲದವ, ಪೂರ್ಣ ಜ್ಞಾನ. ದೇವರನ್ನ ದೋಷಚೂರು ಇಲ್ಲದವ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲೂ ದೋಷಗಳನ್ನು ದೂರ ಮಾಡಿಬಿಡುತ್ತಾರೆ. ಪೂರ್ಣ ಜ್ಞಾನ ಪೂರ್ಣ ಆನಂದ, ಪೂರ್ಣ ಜ್ಞಾನರೂಪಿ ಪೂರ್ಣ ಆನಂದರೂಪಿ ಎಂಬುದನ್ನು ಚಿಂತನೆ ಮಾಡಿದರೆ ನಮಗೂ ಕೂಡ ನಮ್ಮ ಯೋಗ್ಯತೆಗೆ ತಕ್ಕಂತೆ ಜ್ಞಾನ ಆನಂದ ತುಂಬಿ ತುಳುಕುತ್ತೆ. ಅವನು ಪೂರ್ಣನಾಗಿದ್ದಾನೆ. ಪೂರ್ಣ ಮಮ ಸ್ವಾಮಿ, ನನಗೆ ಸ್ವಾಮಿ ಸದಾಕಾಲದಲ್ಲಿ ಅವನೇ ನಿಯಾಮಕ. ತತ್ವಾಭಿಮಾನಿ ದೇವತೆಗಳ ಮೂಲಕ, ತತ್ವಾಭಿಮಾನಿ ದೈತ್ಯರ ಮೂಲಕ ತಾನೇ ನನ್ನ ಒಳ್ಳೆ ಕೆಟ್ಟ ಎರಡೂ ಕೆಲಸಗಳನ್ನು ಮಾಡಿಸಿ ಉದ್ಧಾರ ಮಾಡುತ್ತಾ ಇದ್ದಾನೆ ಎಂಬುದು ನಮಗೆ ಬರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ ಪೂರ್ಣ ಮಮ ಸ್ವಾಮಿ. ನಂತರ ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲಕ್ಷಣ. ಹೇ ಭಗವಂತ, ನಿನ್ನ ಅದ್ಭುತವಾದ ಕೈಯನ್ನು ನನಗೆ ಆಸರೆಯಾಗಿ ಕೊಡು. ಶ್ರೀಕೃಷ್ಣ ಕಮಲಕ್ಷಣ ಅಂದ್ರು. ಶ್ರೀಕೃಷ್ಣ ಶಬ್ದಕ್ಕರ್ತ ಶ್ರೀ ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳನ್ನು ಕರ್ಷತಿ ಅಂದ್ರೆ ತನ್ನ ಕಡೆಗೆ ಕರ್ಷಣೆ ಮಾಡುವವ, ತನ್ನ ಕಡೆಗೆ ಸೆಳೆಕೊಂಡು ಹೋಗುವ ಶ್ರೀಕೃಷ್ಣ. ಅಷ್ಟೇ ಅಲ್ಲ, ಅವನು ಕಮಲಕ್ಷಣ, ಕಮಲದಂತೆ ಕಮಲ ದಳದಂತೆ ಇರುವ ಕಣ್ಣುಗಳು ಅವನದ್ದು. ಅಂದ್ರೆ ಸುಂದರವಾಗಿರುವುದು ಮಾತ್ರ ಅಲ್ಲ, ಆ ಕಮಲ ದಳದಂತೆ ನೀರಿನಲ್ಲಿದ್ರೂ ಅಂಟಿಲ್ಲದೆ ಇರುವ ಕಣ್ಣು ಆತನದ್ದು. ಈ ಚಿಂತನೆ ಮಾಡಿದರೆ ನಮ್ಮ ಕಣ್ಣನ್ನು ಹಾಗೆ ಮಾಡುತ್ತಾನೆ. ಅದರಿಂದ ಕಲಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ. ಭವ ಪಂಕಾರಣವೇ ಘೋರೆ ಮಜ್ಜತಃ ಮಮ ಶಾಶ್ವತಂ. ನಾನು ಈ ಸಂಸಾರವೆಂಬ ಕೆಸರಿನ ಸಮುದ್ರ, ನೀರಿನ ಸಮುದ್ರದಲ್ಲಿ ಬಿದ್ದರೆ ಚೂರು ಮೇಲೆ ಕೂಡಲೇ ಬಂದ್ಬಿಡುತ್ತೇನೆ, ಆದರೆ ಕೆಸರಿನ ಸಮುದ್ರದಲ್ಲಿ ಬಿದ್ದರೆ ಇನ್ನು ಬರುವುದೇ ಇಲ್ಲ, ಹಾಗೆ 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 ಒಳಗೆ ಹೋಗ್ತಾನೆ ಇರ್ತೇವೆ. ಅದರಿಂದ ಈ ಕೆಸರಿನ ಸಮುದ್ರದಿಂದ ಮೇಲೆ ಬರಬೇಕಾದರೆ ಕೈ ಹಿಡಿದು ಎತ್ತಬೇಕಷ್ಟೇ ಹೊರತೇ ಬಂದಿಲ್ಲ, ಶ್ರೀಹರೇ ನನ್ನ ಕೈಯನ್ನು ಹಿಡಿದು ನೀನು ಎತ್ತಿ ಉದ್ಧಾರ ಮಾಡು. ಕರಾವಲಂಬನಂ ದೇಹಿ, ಕರ ಅವಲಂಬನ ಕೈಯ ಆಸರೆ ಕೊಡು. ಶ್ರೀಕೃಷ್ಣ ಕಮಲಕ್ಷಣ. ಭವ ಪಂಕಾರಣವೇ ಘೋರೆ ಮಜ್ಜತಃ ಮಮ ಶಾಶ್ವತಂ. ಶಾಶ್ವತವಾಗಿ ಈ ಸಂಸಾರವೆಂಬ ಕೆಸರಿನ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಾ ಇರುವಂತಹ ನನ್ನನ್ನ ರಕ್ಷಿಸಯ್ಯ ಹರಿಯೇ. ನಂತರ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವ ಅಚ್ಯುತ ಅವ್ಯಯ. ಹೇ ಸ್ವಾಮಿ, ನೀನು ವಾಸುದೇವ, ನೀನು ಜಗನ್ನಾಥ, ಹೌದು ಜಗತ್ತಿಗೆ ನಾಥ. ಹಾಗೆ ಎಲ್ಲರನ್ನು ಪಾಲಿಸಿದ್ದೀಯ. ನೀನು ವಾಸುದೇವ, ಸರ್ವತ್ರ ಇರುವವ. ಆದ್ದರಿಂದ ನೀನು ಎಲ್ಲಾ ಕಡೆ ಇದ್ದೇ ಎಂಬ ಎಚ್ಚರ ನನಗೆ ಬಂತ, ನನಗೆ ವಿಶೇಷವಾಗಿರತಕ್ಕಂತಹ ಧೈರ್ಯ ಬರುತ್ತಯ್ಯ. ಆದ್ದರಿಂದ ನೀನು ನನ್ನ ರಕ್ಷಕ ಅಂತ ಬಂದರೆ ಸಾಲದು. ಎಲ್ಲೋ ವೈಕುಂಠದಲ್ಲಿದ್ದೀಯ, ಅಲ್ಲಿಂದ ಬರಬೇಕಲ್ಲ ಅಂತ ಯಾವುದು ಆಕಾಶದ ಕಡೆ ನನ್ನ ಕಣ್ಣು ಹೋಗ್ತಾ ಇರುತ್ತೆ. ನನ್ನ ಒಳಗೆ ನೀನಿದ್ದೀಯ, ಅಷ್ಟೇ ಅಲ್ಲ ಎಲ್ಲಿ ನೋಡಿದರೂ ನೀನೇ ಇದ್ದೀಯ ಎಂಬ ಎಚ್ಚರ ಕೊಡಯ್ಯ. ಅದಕ್ಕೆ ನಿನ್ನ ವಾಸುದೇವ ಅಂತ ಕರೀತಾ ಇದ್ದೇನೆ. ಅಚ್ಯುತ ಚ್ಯುತಿರಹಿತ ಅಂದರೆ ಬಿಟ್ಟು ಹೋಗದಂತಹ ಗುಣಗಳು ಇವನದ್ದು. ಅಷ್ಟೇ ಅಲ್ಲ, ಅವನು ನಮ್ಮನ್ನು ಬಿಟ್ಟು ಹೋಗಲ್ಲ, ಯಾವಾಗಲೂ ಅನಂತ ಅನಾದಿ ಅನಂತ ಕಾಲದವರೆಗೂ ನಮ್ಮನ್ನು ಬಿಟ್ಟು ಹೋಗದವ. ಆದ್ದರಿಂದ ಅಚ್ಯುತ, ಆದ್ದರಿಂದಲೇನೆ ನೀನು ನಾಶರಹಿತ ಅವ್ಯಯ, ಯಾವ ರೀತಿಯಲ್ಲೂ ಕೂಡ ನಿನಗೆ ನಾಶವಿಲ್ಲ. ಅಂಥ ನಾಶರಹಿತನಾದ ಸ್ವಾಮಿ ನನ್ನನ್ನು ಉದ್ಧಾರ ಮಾಡಿ. ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರ, ದುಃಖ ಭರಿತವಾದಂತಹ ಈ ಸಂಸಾರ ಸಾಗರದಿಂದ ನನ್ನನ್ನು ಉದ್ಧಾರ ಮಾಡಯ್ಯ. ಅಂದರೆ ಇದರ್ಥ, ಸಂಸಾರ ನಮಗೆ ದುಃಖ ಅಂತ ಕಾಣತಾನೇ ಇಲ್ಲ, ಸುಖಭರಿತವಾಗಿದೆ, ಚೆನ್ನಾಗಿದೆ, ಎಲ್ಲ ಊಟ ತಿಂಡಿ ನಡೀತಾ ಇದೆ, ಚೆನ್ನಾಗಿದ್ದೀವಲ್ಲ, ಮತ್ತೆ ದುಃಖ ಸಂಸಾರ ಸಾಗರ ಅಂತ ಯಾಕೆ ಹೇಳಿದಿರಾ ಅಂತ ಹೇಳಿದ್ರೆ, ಇದು ಯದ್ಯಪಿ ಭಗವಂತನ ಮರೆಸಿ ನಮ್ಮ ಬಂದ ಕೆಲಸವನ್ನು ಮರೆಸುವಂತಹ ಒಂದು ವಾತಾವರಣ ಈ ಸಂಸಾರ. ಅದು ಮಿಕ್ಕದ್ದೆಲ್ಲ ಚೆನ್ನಾಗಿದೆ, ಯಾವುದಾದ್ರೆ ನಮಗೆ ವಿಷವೋ ಅದೇ ಚೆನ್ನಾಗಿದೆ ಅಂತ ತೋರುತ್ತೆ, ಯಾವುದು ಹಿತವೋ ಅದು ವಿಷದಂತೆ ತೋರುತ್ತೆ. ಇದಯ್ಯ ಸಂಸಾರದ ಲಕ್ಷಣ ಅಂದರು. ಸಂಸಾರ ನಮಗೆ ಅಜ್ಞಾನದ ಮೋಹವನ್ನ ಕವಿಸಿ ಹಂದಿ ಹೇಗೆ ಗೊಜ್ಜಲಲ್ಲಿ ಉರುಳಾಡುತ್ತಾ ಅದೇ ಚೆನ್ನಾಗಿದೆ ಅಂತ ಹೇಗೆ ವಾಸನೆ ಭರಿತವಾದಂಥ ಅದರಲ್ಲಿ ಉರುಳಾಡ್ತಾ ಇದ್ರು, ಅದಕ್ಕೇನು ಅನ್ಸಲ್ಲವೋ, ಅದೇ ತರ ನಮಗೂ ಕೂಡ ಈ ಸಂಸಾರದಲ್ಲಿ ಉರುಳಾಡ್ತಾ ಇದ್ದೇವೆ, ಚೂರು ಬುದ್ಧಿ ಬರ್ತಾ ಇಲ್ಲ. ಇದು ಸಂಸಾರದ ಲಕ್ಷಣ. ಸಂಸಾರ ತಾನು ಹೇಸಿಗೆಯಾಗಿದ್ರೂ ಕೂಡ ತಾನು ಹೇಸಿಗೆ ಎಂಬ ಬುದ್ಧಿ ನಮಗೆ ತಲೆಗೆ ತಂದು ಕೊಡಲ್ಲ, ಅದೇ ಸಂಸಾರದ ಲಕ್ಷಣ. ಅದರಿಂದ ಮಾಂ ಸಮುದ್ಧರ, ಚೆನ್ನಾಗಿ ಉದ್ಧಾರ ಮಾಡಯ್ಯ ನನ್ನ. ಯಾವುದರಿಂದ? ಹೇ ಗೋವಿಂದ ಅಂದರೆ ವೇದ ಪ್ರತಿಪಾದ್ಯನಾದ ಹರಿಯೇ, ದುಃಖ ಸಂಸಾರ ಸಾಗರ, ಈ ದುಃಖಮಯವಾದ ಸಂಸಾರ ಎಂಬ ಸಾಗರದಿಂದ ನನ್ನನ್ನು ಪಾರು ಮಾಡಯ್ಯ ಇತಿ ಪ್ರಾರ್ಥನಂ. ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕಂತೆ. ಏವಂ ಭಾವಯತಃ ಭಕ್ತಸ್ಯ ಭಗವಾನ್ ಅನಾಯಾಸೇನೈವ ಸಂಪೂಜಿತೋ ಭವತಿ ಇತಿ. ಈ ರೀತಿಯಲ್ಲಿ ಯಾರು ಚಿಂತನೆ ಮಾಡುತ್ತಾ ಇರ್ತಾರೆ ಅವರ ಭಾವನೆಯಿಂದಲೇ, ಈ ಚಿಂತನೆಯಿಂದಲೇನೆ ಭಗವಂತ ಅನಾಯಾಸವಾಗಿ ಪೂಜಿತನಾಗಿಬಿಡುತ್ತಾನೆ. ಅಷ್ಟೇ ಅಲ್ಲ, ಈ ಪೂಜೆಯಿಂದ ಭಗವಂತ ಪ್ರೀತಿಯಾದಷ್ಟು ಹೊರಗಿನ ಪೂಜೆಯಿಂದ ಆಗಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಸುಲಭ ಪೂಜಾ ಪ್ರಕರಣ ಎಂಬುದು ಮುಗಿಯಿತು. ನಂತರ ಬರತಕ್ಕಂಥ ಪ್ರಕರಣ ಗುರು ಪ್ರಸಾದ ಲಾಭ ಪ್ರಕರಣ. ಏನು ಈ ಪ್ರಕರಣದಲ್ಲಿದೆ ಅಂದರೆ ಶಬ್ದವೇ ಹೇಳ್ತಾ ಇದೆ, ಗುರು. ಗುರುಗಳ ಪ್ರಸಾದ ಲಾಭವಾಗುವ ಪ್ರಕರಣ ಗುರುಪ್ರಸಾದ ಲಾಭ ಪ್ರಕರಣ. ಅಥವಾ ಗುರು ಅಂತ ಹೇಳಿದರೆ ದೊಡ್ಡದು ಅಂತರ್ಥ. ದೊಡ್ಡದಾದ ಪ್ರಸಾದ ಲಾಭ ಪ್ರಕರಣ ಯಾವುದು? ಯಾರದ್ದು ಅಂದರೆ ಗುರುಗಳಾದಂಥ ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ, ಆ ದೇವತೆಗಳು ನಮ್ಮ ಮೇಲೆ ನಾವು ಚಿಂತನೆ ಮಾಡಿದ್ದಕ್ಕೆ ಅನುಗ್ರಹ ಮಾಡಿ ನಮಗೆ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡುತ್ತಾರೆ, ಅದರ ಲಾಭ ಆಗುತ್ತೆ. ಆದ್ದರಿಂದ ಗುರು ಪ್ರಸಾದ ಲಾಭ ಪ್ರಕರಣ. ಇಲ್ಲಿ ಗುರು ಶಬ್ದಕ್ಕರ್ಥ ಇನ್ನೊಂದು ಅಂದರೆ ಗು ಅಂದರೆ ಸಜ್ಜನರ ಹೃದಯದೊಳಗಿರುವ ಅಂಧಕಾರ, ಅಜ್ಞಾನ ಅಂಧಕಾರ. ರು ಅಂದರೆ ಅದರ ನಾಶ ಮಾಡತಕ್ಕಂಥವ, ಅದರಿಂದ ಅದನ್ನು ನುಂಗಿ ಬಿಡುವವ. ಆದ್ದರಿಂದ ಗುರು ಅಂದರೆ ಸಜ್ಜನರ ಹೃದಯದೊಳಗಿರುವ ಅಜ್ಞಾನದ ಕತ್ತಲೆಯನ್ನು ನುಂಗಿಬಿಡುವವ, ನಾಶ ಮಾಡುವವ ಎಂಬ ಅರ್ಥವನ್ನು ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಗುರುಗಳಾದಂಥ ನಮ್ಮ ಅಜ್ಞಾನ ನಾಶ ಮಾಡಿ ಅದರಲ್ಲಿ ಜ್ಞಾನ ತುಂಬಿ ನಮ್ಮನ್ನು ಅನುಗ್ರಹ ಮಾಡತಕ್ಕಂಥ ಗುರುಗಳು ಯಾರು? ತತ್ವಾಭಿಮಾನಿಗಳು ಮೊದಲಾದ ಗುರುಗಳೇನಿದ್ದಾರೆ ಅವರ ಪ್ರಸಾದ ಲಾಭ ಆಗುವ ಪ್ರಕರಣವಿದು. ಇಲ್ಲಿ ಏನಿದು, ಏನು ಚಿಂತನೆ ಇದೆ ಅಂದ್ರೆ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಫಲ ಅನುಸಂಧಾನ ಮಾಡಬೇಕು. ಮೋಕ್ಷ ಯೋಗ್ಯರಾದವರು ಎರಡು ರೀತಿ ಆಗಿದ್ದಾರೆ. ವಸು, ರುದ್ರ, ಆದಿತ್ಯ ಮೊದಲಾದ ಪದಗಳಿಗೆ ಯೋಗ್ಯವಾದ ತತ್ವಾಭಿಮಾನಿಗಳು. ಆ ಪದಗಳಲ್ಲದೆ ಪದಗಳಿಲ್ಲದೆ ಇರುವ ದೇವತೆಗಳು, ಆ ಪದಗಳಿಲ್ಲದೆ ಇರುವ ಮನುಷ್ಯರು ಅಂತ ಮೂರು ವರ್ಗ. ಅದರಲ್ಲಿ ವಿಶೇಷವಾಗಿ ಪದಗಳಿಗೆ ಯೋಗ್ಯರಾದವರಲ್ಲೂ ಕೂಡ ಪದವಿಗೆ ಬಂದವರು ಬರಬೇಕಾದವರು ಅಂತ ಎರಡು ರೀತಿ ವರ್ಗ. ದೇವತೆಗಳಲ್ಲಿ ಪದಗಳಿಗೆ ಯೋಗ್ಯರಾಗಿ ಪದಕ್ಕೆ ಬಂದವರಿಗೆ ಈ ಒಂದು ವಿಶೇಷ ಉಪಾಸನೆ. ಇಲ್ಲಿ ಏನು ಉಪಾಸನೆ ಹೇಳಿದ್ದು ಅಂದರೆ ಮಧುವಿದ್ಯಾ ಉಪಾಸನೆ. ಸೂರ್ಯಾಂತರ್ಗದ ನಾರಾಯಣನನ್ನ ಜೇನು ಎಂದು ಉಪಾಸನೆ ಮಾಡುವ ಪ್ರಕರಣ. ಆದ್ದರಿಂದ ಸೂರ್ಯಾಂತರ್ಗದ ನಾರಾಯಣನನ್ನ ವಿಶೇಷವಾಗಿರತಕ್ಕಂಥ ಈ ಉಪಾಸನೆ ಮಾಡಿದರೆ ಪದಕ್ಕೆ ಬಂದವರಿಗೆ ವಿಶೇಷ ಜ್ಞಾನ ಬಂದು ಅದರಿಂದಾಗಿ ಮೋಕ್ಷದಲ್ಲಿ ಆನಂದ ಅತಿಶಯ, ಆನಂದ ಉಕ್ಕೇ ಇರುತ್ತೆ. ಇನ್ನ ಯಾರಾದರೆ ಪದಕ್ಕಿನ್ನ ಬರಲಿಲ್ಲವೋ ಅಂತಹ ದೇವತೆಗಳಿಗೆ ಶೀಘ್ರ ಪದಪ್ರಾಪ್ತಿ. ಆ ಪದ ಬರಲಿಕ್ಕೆ ಅಡ್ಡಿಯಾದ ಪಾಪಗಳು ಕತ್ತರಿಸಿ ಹೋಗೋದು. ಆ ಪದಕ್ಕೆ ಅಡ್ಡಿಯಾಗಿರತಕ್ಕಂಥ ಸರ್ವ ಪ್ರಾರಬ್ಧ ಕರ್ಮ ಸವೆದು ಆ ವಿಶೇಷವಾಗಿರತಕ್ಕಂಥ ಪದಗಳನ್ನು ಪಡೆಯೋದು, ಅಪರೋಕ್ಷ ಜ್ಞಾನ ಪಡೆಯೋದು. ಆ ಈ ಪ್ರಕರಣವನ್ನ ಪದಕ್ಕೆ ಯೋಗ್ಯರಾದವರು, ಇನ್ನೂ ಪದಕ್ಕೆ ಬಾರದಿದ್ದವರು ಮಾಡಬೇಕಾಗಿದ್ದು ಈ ಚಿಂತನೆಯನ್ನ ಅಂದರು. ನಂತರ ಪದಯೋಗ್ಯರು, ಪದಕ್ಕೆ ಯೋಗ್ಯರಲ್ಲದವರು ಪದಕ್ಕೆ ಯೋಗ್ಯರು, ಪದಕ್ಕೆ ಬಂದವರು ಪದಕ್ಕೆ ಬರಬೇಕಾದವರು ಎರಡಾದ ಮೇಲೆ ಪದಕ್ಕೆ ಯೋಗ್ಯರೇ ಅಲ್ಲದೇ ಇರುವಂತಹ ದೇವತೆಗಳು ತುಂಬಾ ಜನ ಇದ್ದಾರಲ್ಲ, ಅವರ ಪರಿಸ್ಥಿತಿ ಏನು ಅಂತ ಹೇಳಿದರೆ ಅವರಿಗೆಲ್ಲ ಕೂಡ ವಿಶೇಷವಾಗಿರತಕ್ಕಂಥ ಭಗವಂತನ ಚಿಂತನ, ಭಗವಂತನ ದರ್ಶನಾದಿಗಳು ಲಾಭ ಅದು. ಇನ್ನ ಇಲ್ಲಿ ಮನುಷ್ಯರು ನಾವೆಲ್ಲ ಇದ್ದೇವೆ, ನಾವು ಈ ಉಪಾಸನೆ ಮಾಡುವುದರಲ್ಲಿ ಯೋಗ್ಯರಲ್ಲ. ಮತ್ತಿನ್ನೇನು ಮಾಡಲಿಕ್ಕೆ ಯೋಗ್ಯರು ಅಂದರೆ ಈ ರೀತಿ ವಸು, ರುದ್ರ, ಆದಿತ್ಯಾದಿ ದೇವತೆಗಳೆಲ್ಲ ಸೂರ್ಯಾಂತರ್ಗತನಾದ ನಾರಾಯಣನನ್ನ ಜೇನು ಎಂದು ಉಪಾಸನೆ ಮಾಡಿ ಎಲ್ಲರೂ ಕೂಡ ಅವರವರಿಗೆ ಬೇಕಾಗಿರತಕ್ಕಂಥ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿಗಳನ್ನು ಪಡ್ಕೊಂಡಿದ್ದಾರೆ ಎಂದು ತಿಳಿದು ಆ ಚಿಂತನೆ ಮಾಡಿದ್ದನ್ನ ಭಗವಂತನಿಗೆ ನಿತ್ಯ ಯಾರು ಅರ್ಪಣೆ ಮಾಡುತ್ತಾರೋ ಅವರಿಗೆ ವಿಶೇಷ ಫಲಪ್ರಾಪ್ತಿ ಬರುತ್ತೆ. ತಥಾಚ ತೇಷಾಂ ತಾದೃಶ ಜ್ಞಾನ ಮಾತ್ರಾದೇವ ಸ್ವಯೋಗ್ಯ ಸರ್ವ ಪುರುಷಾರ್ಥ ಪ್ರಾಪ್ತಿರ್ಭವತಿ. ಈ ರೀತಿ ತಿಳುವಳಿಕೆ ಬಂದರೆ ಸಾಕು, ನಮಗೆ ವಿಶೇಷವಾಗಿರತಕ್ಕಂಥ ಪುರುಷಾರ್ಥ ಪ್ರಾಪ್ತಿ ಆಗುತ್ತೆ ಎಂಬುದನ್ನು ತಿಳಿಸಿಕೊಡುತ್ತಾರೆ. ಹಾಗಾದರೆ ಇಲ್ಲಿ ಹೇಳಲಿಕ್ಕೆ ಹೊರಟದ್ದೇನು ಹೇಳುತ್ತಾರೆ? ಆದಿತ್ಯಾಂತರ್ಗತ ಭಗವತಿ ಅನುಸಂಧಾನ ಪ್ರಕಾರ. ಇಲ್ಲಿ ಸೂರ್ಯ ಮಂಡಲವನ್ನೇ ನಾವು ಜೇನಿನ ಗೂಡೆಂದು ಚಿಂತನೆ, ಅಲ್ಲಿ ಜೇನು ದೇವರ ರೂಪಗಳು, ಆ ದೇವರ ರೂಪಗಳನ್ನೇ ಜೇನು ಎಂದು ಚಿಂತಿಸಿ ಆ ಜೇನನ್ನು ಪಡೆದಂಥ ವಸು, ರುದ್ರ, ಆದಿತ್ಯ ನಾಮಕ ದೇವತೆಗಳು, ಆ ದೇವತೆಗಳು ಅಲ್ಲಿ ಬಂದ ರೂಪ ವಿಶೇಷವಾಗಿರತಕ್ಕಂಥ ವಸುರುದ್ರ ಆದಿತ್ಯ ನಾಮಕ ದೇವತೆಗಳು ಭಗವಂತನ ಚಿಂತನೆ ಮಾಡುತ್ತಾ ಆ ಸೂರ್ಯಾಂತರ್ಗತನಾಗಿರತಕ್ಕಂಥ ನಾರಾಯಣನನ್ನ ಉಪಾಸನೆ ಮಾಡಿ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿಗಳನ್ನು ಪಡೀತಾ ಇದ್ದಾರೆ ಎಂಬ ಚಿಂತನೆ ಮಾಡಿದರೆ ಸಾಕು, ನಮಗೆಲ್ಲ ಪುರುಷಾರ್ಥಗಳು ಬರುತ್ತೆ. ಆ ರೀತಿಯಲ್ಲಿ ಸೂರ್ಯ ಮಂಡಲವೇ ಇಲ್ಲಿ ಜೇನಿನ ಗೂಡು. ಹೊರಗೆ ಜೇನಿನ ಗೂಡು ಅದು ಹೇಗಿರುತ್ತೆ, ಹೇಗೆ ಕಟ್ಟತ್ತೆ ಆ ಜೇನು ಹುಳಗಳು, ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಹೊರಗೆ ಜೇನು ಗೂಡು ಕಟ್ಟೋದು ಸಹಜವಾಗಿ ಬಾಗಿದ ಬಿದುರಿನ ಕೊಂಬೆಗಳಿಗೆ. ಆ ಬಿದುರಿನ ಕೊಂಬೆ ಹಾಗೆ ಸರ್ತಾಗಿ ಉದ್ದಕ್ಕಿದ್ದರೆ ಅದಕ್ಕೆ ಜೇನು ಗೂಡು ಕಟ್ಟಲ್ಲ, ಅದು ಬಾಗಿದ್ರೆ ಕಟ್ಟುತ್ತೆ. ಆದ್ದರಿಂದ ಬಾಗಿದ ಬಿದುರಿನ ಕೊಂಬೆ ಬೇಕು, ಅದಕ್ಕೆ ಜೇನು ಗೂಡು ಕಟ್ಟುತ್ತೆ. ಜೇನು ಗೂಡು ಅದು ಹೊರಗೆ ಕಪ್ಪಾಗಿರುತ್ತೆ, ಒಳಗೆ ಬಿಳಿಯಾದ ಪದಾರ್ಥ ಇರುತ್ತೆ. ಇಡೀ ಜೇನುಗೂಡು ತುಂಬ ಅದನ್ನ ಅಪೂಪ ಅಂತ ಕರೆದರು. ಅಲ್ಲೇ ಜೇನು ತುಂಬಾ ಅಂದ್ರೆ ಚೆನ್ನಾಗಿ ಇರುತ್ತೆ, ಸ್ಟಾಕ್ ಇರುತ್ತೆ. ಆದ್ದರಿಂದ ಈ ಜೇನುಗೂಡು, ಆ ಜೇನುಗೂಡಿಗೆ ಸುತ್ತು ಹೊರಗೆಲ್ಲ ಕಪ್ಪು, ಒಳಗೆಲ್ಲ ಬಿಳಿ ಪ್ರಾಂತ, ಅಪೂಪ ಅಂತ. ಆದಮೇಲೆ ಈ ಜೇನಿನ ಗೂಡಿಗೆ ಐದು ದಿಕ್ಕಲ್ಲಿ ಐದು ಛಿದ್ರಗಳಿರುತ್ತೆ, ತೂತುಗಳು ಸದಾ ಇರುತ್ತೆ. ಅದರಿಂದ ಆ ಜೇನಿನ ಗೂಡಿಗೆ ಐದು ದಿಕ್ಕಲ್ಲಿರುವ ಐದು ತೂತುಗಳಲ್ಲಿ ಜೇನು ಹುಳಗಳು ಕೂತಿರುತ್ತವೆ. ಅಲ್ಲಿ ಐದು ತೂತುಗಳಲ್ಲಿ ಕೂತಿರತಕ್ಕಂಥ ಹುಳಗಳನ್ನು ನಾವು ಹೊರಗಿಂದ ನೋಡುತ್ತೇವಾದ್ದರಿಂದ ಎಲ್ಲ ಒಂದೇ ರೀತಿಯ ಒಂದೇ ಗುಂಪು ಅಂತ ಕಾಣುತ್ತೆ. ಆದರೆ ಒಂದೊಂದು ತೂತಲ್ಲಿರುವ ಗುಂಪು ಪ್ರತ್ಯೇಕ 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 ಇರುತ್ತೆ. ಈ ಗುಂಪಿನ ಜೇನು ಆ ಗುಂಪಿಗೆ ಸೇರಲ್ಲ, ಆ ಗುಂಪಿನಿಂದ ಆ ತೂತಿನಲ್ಲಿರುವ ಜೇನನ್ನ ಇದು ಕುಡಿಯಲಿಕ್ಕೆ ಹೋಗಲ್ಲ. ಇದು ಯಾವ್ದು ಯಾವ್ದು ಏನು ಜೇನನ್ನ ಸಂಗ್ರಹ ಮಾಡಿ ಪಡೆಯುತ್ತೆ ಅದನ್ನೇ ಕುಡಿಯಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಈ ಜೇನು ಹುಳಗಳು. ಅದರಲ್ಲೂ ಕೂಡ ಈ ಜೇನು ಹುಳಗಳು ಪ್ರತ್ಯೇಕವಾಗಿ ತಮಗೆ ಯಾವುದು ಸಹಜವಾಗಿ ಇಷ್ಟವಾಗಿರುತ್ತೋ ಅಂಥ ಪುಷ್ಪದ ಜೇನನ್ನೇ ತರುತ್ತವೆ. ಅಂದ್ರೆ ಅದು ತರುವುದು ಜೇನನ್ನಲ್ಲ, ಮಕರಂದವನ್ನ ತರುತ್ತೆ. ಪುಷ್ಪಗಳಿಗೆ ಹೋದಾಗ ಆ ಪುಷ್ಪಗಳಲ್ಲಿ ಪರಾಗಗಳಿರುತ್ತೆ, ಅಲ್ಲಿ ಮಕರಂದ ರೆಡಿಮೇಡ್ ಆಗಿರಲ್ಲ. ಆ ಪರಾಗಗಳೆಲ್ಲ ಉದುರುದುರಾಗಿದ್ದರೆ ಆ ಪರಾಗಗಳನ್ನ ಒಂದೊಂದನ್ನು ತಮ್ಮ ತುಂಡ ಅಂದ್ರೆ ಮೂಗಿನಿಂದ ಕತ್ತರಿಸಿ 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 ಅದರೊಳಗೆ ಮಕರಂದ ಇದ್ದರೆ ಚೂರು ಚೂರು ಮಕರಂದ ಇದ್ದರೆ ಅದನ್ನ ಹೀರಿ 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 ಬಾಯಿ ತುಂಬ ಇಟ್ಟುಕೊಂಡು ನಂತರ ಗೂಡಿಗೆ ಬಂದು ತಮ್ಮ ತಮ್ಮಗೆ ಸಂಬಂಧಪಟ್ಟಂತ ಎಲ್ಲಿ ತೂತಿರುತ್ತೋ ಅಲ್ಲಿ ಆ ಮಕರಂದವನ್ನ ವಾಂತಿ ಮಾಡುತ್ತೆ, ಹೊರಗೆ ಹಾಕುತ್ತೆ. ಆ ಮಕರಂದವೆಲ್ಲವೂ ಕೂಡ ಸೂರ್ಯನ ಕಾಂತಿ ಆ ಬಿಸಿಗೆ ಪಕ್ವ ಆಗಿ ಅದು ಜೇನಾಗಿ ಪರಿವರ್ತನೆ ಆಗುತ್ತೆ. ಇದು ರಹಸ್ಯ ಅದು. ಅದರಲ್ಲೂ ಕೂಡ ಈ ಹುಳಗಳು ಐದು ಕಡೆ ಇರುವಂತಹ ಹುಳಗಳು ಐದು ರೀತಿಯಾದ ಪುಷ್ಪಗಳಿಂದ ತರುತ್ತಂತೆ. ಪ್ರತ್ಯೇಕ ಪ್ರತ್ಯೇಕವಾದ ಎಲ್ಲ ತಂದು ಅದರಲ್ಲಿ ಜೇನು ತಯಾರಾದರೆ ಒಂದು ಗೂಡಿನಲ್ಲಿರುವ ಒಂದು ತೂತಿನಲ್ಲಿರುವ ತಯಾರಾದ ಜೇನು ಇನ್ನೊಂದರಲ್ಲಿ ತಯಾರಾದ ಜೇನಕ್ಕಿಂತ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ನಮಗೆ ಗೊತ್ತಾಗಲ್ಲ. ಎಲ್ಲ ಹಿಂಡಿ ಮುದ್ದೆ ಮಾಡಿಕೊಟ್ರೆ ಒಂದು ಜೇನು ಅಂತ ನಾವು ಕುಡಿದು ಬಿಡುತ್ತೇವೆ. ಆದರೆ ಆ ಜೇನು ಹುಳಗಳಿಗೆ ಗೊತ್ತು. ಆ ತಾವು ತಾವು ಪ್ರತ್ಯೇಕ ಪ್ರತ್ಯೇಕವಾದ ಹುಳ ಹೂವುಗಳಿಗೆ ಹೋಗಿ ತಂದು ಅಂಥ ಹೂವುಗಳಿಂದಲೇ ತಂದಂತಹ ಜೇನು ಏನು ತಯಾರಾಗಿರುತ್ತೆ ಆ ರುಚಿ ಆ ತೂತಿನಲ್ಲಿರುವಂತಹ ಆ ಜೇನು ಹುಳಗಳಿಗೆ ಮಾತ್ರ ಗೊತ್ತು. ಆದ್ದರಿಂದಲೇನೆ ಪಕ್ಕದ ತೂತಿಗೆ ಹೋಗಿ ಅಲ್ಲಿರುವ ಜೇನಿಗೆ ಬಾಯಿ ಹಾಕುವ ಪ್ರಯತ್ನವೇ ಮಾಡಲ್ಲ. ಯಾಕೆ? ಈ ಜೇನಿಗೆ ಅಭ್ಯಾಸವಿದ್ದದ್ದ ಈ ಜೇನು ಹುಳ ಆ ತೂತಿನಲ್ಲಿರುವ ಚೂರು ವ್ಯತ್ಯಾಸವಾದಂತಹ ಇನ್ನೊಂದು ಆ ಜೇನಿನ ಭಾಗಕ್ಕೆ ಬಾಯಿ ಹಾಕಲಿಕ್ಕೆ ತಾನು ಪ್ರಯತ್ನವೇ ಮಾಡಲ್ಲ. ಆ ರೀತಿಯಲ್ಲಿ ಜೇನಿನ ಗೂಡು, ಜೇನಿನ ಗೂಡಿನಲ್ಲಿ ಐದು ಛಿದ್ರಗಳು, ಐದು ಛಿದ್ರಗಳಿಗೆ ಅಲ್ಲಲ್ಲೇ ನಿಂತಿರತಕ್ಕಂತಹ ಹುಳಗಳು, ಆ ಹುಳಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳು, ಇದೆಲ್ಲ ಸೇರಿಕೊಂಡು ಗುಂಪು ಗುಂಪಾಗಿ ತಿರುಗಾಡುತ್ತಾ ಎಲ್ಲಾ ಕಡೆಯಿಂದ ಆ ಪುಷ್ಪಗಳಲ್ಲಿರುವಂತಹ ರೇಣುಗಳನ್ನ ಪರಾಗಗಳನ್ನ ಕತ್ತರಿಸಿ ಕತ್ತರಿಸಿ ಒಳಗೊಳಗೆ ಚೂರು ಚೂರಿರತಕ್ಕಂಥ ಆ ಮಕರಂದವನ್ನ ತಂದು ಆ ಜೇನಿನ ಗೂಡಿನ ತೂತಿನಲ್ಲಿಟ್ಟಾಗ ಸೂರ್ಯ ರಶ್ಮಿಯಿಂದ ಪಕ್ವ ಆದರೆ ಅದು ಜೇನಾಯಿತು. ಅಂಥ ಜೇನನ್ನ ಹೀರಿ ಹೀರಿ ಸಂತೋಷ ಪಡ್ತಾ ಇರುತ್ತೆ ಈ ಜೇನು ಹುಳಗಳು. ಅಲ್ಲ, ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಇಲ್ಲೂ ಒಂದು ಜೇನಿನ ಗೂಡಿದೆ, ಪ್ರಸಿದ್ಧವಾದ ಜೇನಿನ ಗೂಡು, ಇದರ ಚಿಂತನೆಯನ್ನು ನೀವು ಮಾಡಿ ಎಂಬುದನ್ನು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಅದು ಯಾವ ಜೇನು ಗೂಡು ಅಂದರೆ ಸೂರ್ಯ ಮಂಡಲವೇ ಜೇನಿನ ಗೂಡು. ಸೂರ್ಯಮಂಡಲದಲ್ಲಿ ಇರುವಂತಹ ವಾಯುದೇವರೇ ಆ ಜೇನಿನ ಗೂಡಿ ಒಳಗಿರತಕ್ಕಂತಹ ಬಿಳಿಯಾದ ಅಪೂಪ ಅಂತ ಕರೆಸಿಕೊಂಡಿದ್ದಾರೆ. ಅಲ್ಲೇ ದೇವರು ಮಧು ಅಂದ್ರೆ ಜೇನು ಅಂತ ಕರೆಸಿಕೊಂಡ ದೇವರು ಅಲ್ಲೇ ಇರ್ತಾರೆ, ವಾಯುದೇವರೊಳಗಿರ್ತಾರಾದ್ದರಿಂದ ವಾಯುದೇವರಿಗೆ ಇಲ್ಲಿ ವಿಶೇಷವಾಗಿ ಅಪೂಪ ಅಂತ ಹೆಸರು. ಅವರೊಳಗೆ ದೇವರು ಸಿಗ್ತಾರಾದ್ದರಿಂದ ಇಂಥ ವಾಯುದೇವರೊಳಗಿರತಕ್ಕಂಥ ಭಗವಂತ ಅವನನ್ನು ಇಲ್ಲಿ ವಿಶೇಷವಾಗಿ ಉಪಾಸನೆ ಮಾಡುತ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಜೇನಿನ ಗೂಡು ಕಟ್ಟಲಿಕ್ಕೆ ಬಾಗಿದ ಬಿದುರಿನ ಕೊಂಬೆ ಬೇಕಲ್ವಾ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಏನಾದರೂ ಉಂಟಾ ಅಂದ್ರೆ ಹೇಳ್ತಾರೆ, ಈ ಬಾಗಿದ ಕೊಂಬೆ ಯಾವುದೋ ಅಲ್ಲ, ಆಕಾಶವೇ. ಆಕಾಶದಲ್ಲಿ ಕಟ್ಟಿದ ಗೂಡೆ ಸೂರ್ಯ. ಆಕಾಶ ಅಂದರೆ ಆಕಾಶದೊಳಗೆ ದ್ಯುನಾಮಗಳಾಗಿ ಅತಿ ಪ್ರಕಾಶವಂತಳಾದ್ದರಿಂದ ದ್ಯುನಾಮಗಳಾದಂಥ ಲಕ್ಷ್ಮೀದೇವಿಯೇ ಅಲ್ಲಿ ವಿಶೇಷವಾಗಿರತಕ್ಕಂಥ ತಿರೋವಂಶ, ಬಾಗಿದ ಬಿದುರಿನ ಕೊಂಬು ಅಂತ ಕರೆಸಿಕೊಳ್ತಾಳೆ. ಆಕೆಗೆ ತಿರೋವಂಶ ಅಂತ ಹೆಸರು ಯಾಕೆ ಬಂತು ಅಂದರೆ ಹೇಳ್ತಾರೆ, ತಿರ್ಯಕ್ ಸ್ಥಿತ್ವ ವಶೇ ಕರೋತಿ ಹರಿಂ. ಭಗವಂತನನ್ನ ತಾನು ತಲೆಬಾಗಿದ್ದುಕೊಂಡು ಭಗವಂತನನ್ನ ವಶ ಮಾಡಿಕೊಳ್ತಾರಾದ್ದರಿಂದ ಆಕೆಗೆ ತಿರೋವಂಶ ಅಂತ ಹೆಸರು. ಈ ರೀತಿಯಲ್ಲಿ ಲಕ್ಷ್ಮೀದೇವಿ ವಿಶೇಷವಾಗಿ ತಿರೋವಂಶ ಅಂತ ಕರೆಸಿಕೊಳ್ತಾ ಇದ್ದಾಳೆ. ಆಕಾಶದಲ್ಲಿದ್ದುಕೊಂಡು ಅಲ್ಲಿ ಕಟ್ಟಿದಂತಹ ಜೇನಿನ ಗೂಡು ಸೂರ್ಯ ಮಂಡಲ, ಆ ಸೂರ್ಯ ಮಂಡಲದಲ್ಲಿರತಕ್ಕಂತಹ ವಾಯುದೇವರೇ ಅಪೂಪ ಅಂತ ಕರೆಸಿಕೊಂಡಿದ್ದಾರೆ. ಯಾಕೆ ಅವರಲ್ಲೇ ದೇವರು ಸಿಗುತ್ತಾರಾದ್ದರಿಂದ ಅಂಥ ವಾಯುದೇವರೊಳಗೆ ದೇವರು ಇದ್ದಾರೆ ನಾರಾಯಣ, ಅವನೇ ಮಧು ಜೇನು ಅಂತ ಕರೆಸಿಕೊಂಡಿದ್ದಾನೆ ಎಂಬುದನ್ನ ಇಲ್ಲಿ ಪರಿಚಯ ಮಾಡುತ್ತಾರೆ. ಹಾಗಾದರೆ ಇಲ್ಲಿ ಜೇನು ಹುಳಗಳು ಯಾವುದು ಅಂದರೆ ಹೇಳುತ್ತಾರೆ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮಂಡಲದಲ್ಲಿ ಐದು ದಿಕ್ಕುಗಳಲ್ಲಿ ಐದು ರೀತಿಯಾದ ರಶ್ಮಿಗಳು ಅಂದರೆ ಕಿರಣಗಳು ಬರುತ್ತಾ ಇವೆ. ಆ ಕಿರಣಗಳೇ ಸಾಮಾನ್ಯ ಜೇನಿನ ಗೂಡಿನಲ್ಲಿರತಕ್ಕಂತಹ ತೂತಿನ ಸ್ಥಾನದಲ್ಲಿರುವುದು, ಆ ಕಿರಣಗಳು ಅದರ ರಶ್ಮಿಗಳು ಅಂತ ಕರೀತಾರೆ. ಆ ರಶ್ಮಿಗಳಲ್ಲಿರುವ ಭಗವದ್ ರೂಪವೇ ಜೇನು. ಅಂದರೆ ದೇವರಿಗೆ ರಶ್ಮಿಯಲ್ಲಿರುವ ದೇವರಿಗೆ ಹೆಸರೇನು? ರಶ್ಮಿ ಅಂತಲೇನೆ. ಯಾಕೆ ದೇವರ ರಶ್ಮಿ ಅಂತ ಹೆಸರು ಅಂದರೆ ರತಿಶಮ್ಮಾನ ರೂಪತ್ವ, ಅವ ಆನಂದಕರವಾದ ಮಂಗಳಕರವಾದ ಜ್ಞಾನಾನಂದ ರೂಪಿಯಾದ್ದರಿಂದ ದೇವರಿಗೆ ರಶ್ಮಿ ಅಂತ ಹೆಸರು. ಹಾಗೆ ಆ ಪೂರ್ವ ದಿಕ್ಕಿನ ಸೂರ್ಯಮಂಡಲದ ಪೂರ್ವ ದಿಕ್ಕಿನ ರಶ್ಮಿಗಳು, ಆ ರಶ್ಮಿಗಳ ಬಣ್ಣ ಎಂಥದ್ದು ಅಂದರೆ ಲೋಹಿತ ವರ್ಣ, ಕೆಂಬಣ್ಣದ ರಶ್ಮಿಗಳು. ಆ ಕೆಂಬಣ್ಣದ ರಶ್ಮಿಗಳಲ್ಲಿ ಇರುವಂತಹ ಭಗವದ್ ರೂಪ ಯಾವುದು? ವಾಸುದೇವ ನಾಮಕ ಭಗವದ್ ರೂಪ. ಆ ವಾಸುದೇವ ನಾಮಕ ಭಗವಂತ ಸಾಮಾನ್ಯವಾಗಿರುವುದು ಬಿಳಿಯಾಗಿ, ಆದರೆ ಇಲ್ಲಿ ಕೆಂಬಣ್ಣದ ರಶ್ಮಿಗಳಲ್ಲಿ ಕೆಂಬಣ್ಣದಿಂದಲೇ ಇದ್ದಾನೆ, ಅಪ್ರಾಕೃತ ಕೆಂಬಣ್ಣದಿಂದಾನೆ ಅಂತ. ಅಪ್ರಾಕೃತ ಕೆಂಬಣ್ಣದಿಂದ ಇರುವಂತಹ ವಾಸುದೇವ ನಾಮಕ ಭಗವಂತನೇ ಸೂರ್ಯಮಂಡಲದ ಪೂರ್ವ ದಿಕ್ಕಿನ ಕೆಂಬಣ್ಣದ ರಶ್ಮಿಗಳಲ್ಲಿ ರಶ್ಮಿ ಅಂತ ಕರೆಸಿಕೊಂಡು ಇದ್ದಾನೆ. ಇಲ್ಲಿ ನಮ್ಮ ಜೀವನ ಮೂರು ಭಾಗ, ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ. ಆ ಪ್ರಾತಃಸವನಕ್ಕೆ ಯಾರ ಅಭಿಮಾನಿಗಳು ಅಂದರೆ 24 ವರ್ಷಗಳಿಂದ ಕೂಡಿದ ಪ್ರಾತಃಸವನಕ್ಕೆ ತತ್ವಾಭಿಮಾನಿಗಳೇ ವಸುಗಳು ಅಂತ ಕರೆಸಿಕೊಂಡಿದ್ದಾರೆ. ಯೋಗ್ಯಂ ಜನಂ ವಾಸಯಂತೀತಿ, ಯೋಗ್ಯರಾದ ಜನರನ್ನ ಚೆನ್ನಾಗಿ ಬದುಕುವಂತೆ ಮಾಡುತ್ತಾರಾದ್ದರಿಂದ ತತ್ವಾಭಿಮಾನಿಗಳಿಗೇನೆ ವಸುಗಳು ಅಂತ ಹೆಸರು. ಅವರೇ ಇಲ್ಲಿ ವಿಶೇಷವಾಗಿ ಮಧುಕೃತ ಅಂದ್ರೆ ವಿಶೇಷವಾಗಿರತಕ್ಕಂಥ ಮಧುವನ್ನ ತಯಾರು ಮಾಡುವುದು. ಅಂದ್ರೆ ಇಲ್ಲಿ ದೇವರನ್ನೇನು ತಯಾರು ಮಾಡಬೇಕಾಗಿಲ್ಲ, ಇಲ್ಲಿ ದೇವರು ಪ್ರಕಟ ಆಗುವಂತೆ ಯಾರು ಮಾಡುತ್ತಾರೋ ಅವರನ್ನ ವಿಶೇಷವಾಗಿ ಮಧುಕೃತ ಮಧುನಾಮದ ಭಗವಂತನ ಅಲ್ಲಿ ಪ್ರಕಟ ಆಗಲಿಕ್ಕೆ ಯಾರು ಕಾರಣರಾಗಿರುತ್ತಾರೋ ಅವರು ಜೇನು ಹುಳಗಳು ಮಧುಕೃತ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪ್ರಾತಃಸವನದಲ್ಲಿ ಪೂಜ್ಯರಾಗಿರತಕ್ಕಂಥ ವಸುನಾಮಕ ತತ್ವಾಭಿಮಾನಿಗಳೇ ಇಲ್ಲಿ ಜೇನು ಹುಳಗಳ ಸ್ಥಾನದಲ್ಲಿದ್ದಾರೆ. ಅವರ ಮಕ್ಕಳ ಸ್ಥಾನದಲ್ಲಿ ಮರೀಚಿ ಮೊದಲಾದಂಥ ಋಷಿಗಳೇ ಆ ಸೂರ್ಯನ ಕಿರಣಗಳಲ್ಲಿ ಇದ್ದುಕೊಂಡು ಆ ಸೂರ್ಯನ ಕಿರಣಗಳನ್ನ ಹೊಂದಿಕೊಂಡು ಕೆಲವು ಲೋಕಗಳಿವೆ, ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿ ವಿಶೇಷವಾದ ಭಗವಂತನ ಉಪಾಸನೆ ಮಾಡುವಂತಹ ಜೇನು ಹುಳಗಳ ಪುತ್ರಸ್ಥಾನೀಯರಾಗಿದ್ದಾರೆ. ಅದರಿಂದ ಈ ಜೇನು ಹುಳಗಳು ವಸುನಾಮಕ ಅಗ್ನಿ ಮೊದಲಾದ ವಸುಗಳೇ ಇಲ್ಲಿ ತತ್ವಾಭಿಮಾನಿಗಳೇ ನಿಂತಿದ್ದಾರೆ ವಸುಗಳು ಅಂತ ಕರೆಸಿಕೊಂಡು. ಇಂಥ ವಸುಗಳ ಒಳಗಿರತಕ್ಕಂಥ ಭಗವಂತ ಆ ವಸುಗಳನ್ನ ಋಗ್ವೇದಕ್ಕೆ ಅಭಿಮಾನಿಯಾಗಿ ಮಾಡಿದ್ದಾರೆ. ಋಗ್ವೇದಕ್ಕೆ ಅಭಿಮಾನಿಗಳಾಗಿ ಇವರನ್ನ ಮಾಡಿದ್ದರಿಂದ ಇವರ ಹೆಸರು ದುರುಗ್ವೇದ ಋಕ್ ಅಂತ ಹೆಸರು. ಯಾಕೆಂದ್ರೆ ಜ್ಞಾನ ರೂಪರಾದ್ದರಿಂದ, ಅದ್ಭುತವಾದ ಭಗವಂತನ ಚಿಂತನಾ ಪೂರ್ವಕ ಜ್ಞಾನ ಪಡೆದಿದ್ದರಿಂದ ಇವರಿಗೆ ಋಕ್ ಅಂತ ಹೆಸರು. ಇಂಥ ಋಕ್ ಅಂತ ಕರೆಸಿಕೊಂಡಿರುವಂತಹ ವಸುನಾಮಕ ತತ್ವಾಭಿಮಾನಿಗಳು ಏನು ಮಾಡುತ್ತಾರೆ ಅಂದರೆ, ಋಗ್ವೇದವೇ ಪುಷ್ಪ, ಋಗ್ವೇದ ಎಂಬ ಹೂವು. ಋಗ್ವೇದ ಹೂವು ಹೇಗಾಯಿತು ಅಂದರೆ ಪೋಷಕತ್ವಾದ ಪುಷ್ಪಂ. ಭ್ರಮರಗಳನ್ನು ಅಂದರೆ ವಿಶೇಷವಾದ ಜೇನುಗಳನ್ನ, ಜೇನು ಹುಳಗಳನ್ನ ಪೋಷಣೆ ಮಾಡುತ್ತಿದ್ದರಿಂದ ಪುಷ್ಪ ಅಂತ ಕರೆದರು. ಅಂಥ ವಿಶೇಷವಾಗಿರತಕ್ಕಂಥ ಋಗ್ವೇದವೇ ಪುಷ್ಪ. ಅಲ್ಲಿರತಕ್ಕಂಥ ನಾನಾ ಶಬ್ದಗಳೇ ಮಕರಂದ. ಅಲ್ಲಿ ಆ ಶಬ್ದಗಳನ್ನ ಈ ಋಗ್ವೇದ ಋಕ್ ಅಂತ ಕರೆಸಿಕೊಂಡಿರತಕ್ಕಂಥ ಈ ವಸುಗಳು ಎಲ್ಲರೂ ಸೇರಿಕೊಂಡು ಆ ಋಗ್ವೇದ ಪುಷ್ಪದಲ್ಲಿರುವ ನಾನಾ ಶಬ್ದಗಳು, ಅವೇ ಪರಾಗಗಳು, ಅವುಗಳನ್ನು ಒಡೆದು ನೋಡಿದಾಗ ಒಳಗಿನಿಂದ ಮಕರಂದ ಸಿಗುತ್ತೆ. ಆ ಮಕರಂದವನ್ನ ತೆಗೆದು ಸೂರ್ಯಮಂಡಲದ ಪೂರ್ವ ದಿಕ್ಕಿನಲ್ಲಿರುವ ತೂತಿನಲ್ಲಿರುವ ಅಲ್ಲಿ ಬರುವ ರಶ್ಮಿಗಳಲ್ಲಿರುವ ವಾಸುದೇವನಲ್ಲಿ ಆ ಮಕರಂದವನ್ನು ಇಡ್ತಾರೆ. ಆ ಮಕರಂದ ಏನದು ಅಂದ್ರೆ ಹೇಳ್ತಾರೆ, ನಾನಾ ಅರ್ಥಗಳು ಒಂದೊಂದು ಶಬ್ದಕ್ಕೆ ಬರ್ತಾ ಬರುತ್ತೆ. ಭಗವಂತ ಜ್ಞಾನಾನಂದಮಯನಾದ್ದರಿಂದ ಅವನಿಗೆ ಯಶೋನಾಮಕ, ತೇಜೋರೂಪನಾದ್ದರಿಂದ ಚೇದೋನಾಮಕ, ವೀರ್ಯವಂತನಾದ್ದರಿಂದ, ವೀರ್ಯವಂತರಾದವರು ಶ್ರೇಷ್ಠನಾದ್ದರಿಂದ ಅವನಿಗೆ ವೀರ್ಯನಾಮಕ ಅನ್ನುವ ವೀರ್ಯ ಅಂತ ಹೆಸರಿದೆ. ವೀರ್ಯನಾಮಕ ಇಂದ್ರ ವಿಶೇಷವಾಗಿರತಕ್ಕಂಥ ಸಂಪದ್ಭರಿತನಾದ್ದರಿಂದ ದೇವರಿಗೆ ಇಂದ್ರ ಅಂತ ಹೆಸರು. ಇಂದ್ರನಾಮಕನಾದ ನಂತರ ಅನ್ನದಲ್ಲಿರ್ತಾನೆ, ಅನ್ನ ಕೊಡತಾನೆ, ಅನ್ನವನ್ನ ತಿಂದು ಬಿಡುತ್ತಾನೆ, ಅನ್ನದಲ್ಲಿರ್ತಾನಾದ್ದರಿಂದ ಅನ್ನ ಅಂತ ಹೆಸರು. ಅನ್ನ ಕೊಡತಾನಾದ್ದರಿಂದ ಅನ್ನದ ಅಂತ ಹೆಸರು. ಅನ್ನ ತಿಂದು ಬಿಡುತ್ತಾನೆ, ತಿನ್ನುವವರಲ್ಲಿದ್ದು ಆದ್ದರಿಂದ ಅವರಿಗೆ ಅನ್ನದ ಅಂತ ಹೆಸರು. ಈ ರೀತಿಯಲ್ಲಿ ಅನ್ನ, ಅನ್ನದ, ಅನ್ನಾದ ಎಂಬ ವಿಶೇಷವಾದ ಹೆಸರು ಇರತಕ್ಕಂಥ ಆ ನಾಮಕ ಎಂಬ ಈ ಗುಣಗಳಿಂದ ಕೂಡಿದ, ಈ ಗುಣಗಳನ್ನೆಲ್ಲ ಈ ಋಗ್ವೇದದ ನಾನಾ ಶಬ್ದಗಳಿಂದ ತೆಗೆದು ಆ ಗುಣಗಳನ್ನ ಸೂರ್ಯಮಂಡಲದ ಪೂರ್ವ ದಿಕ್ಕಿನ ಕೆಂಬಣ್ಣದ ವಿಶೇಷವಾದ ವಾಸುದೇವ ಮೂರ್ತಿಯಲ್ಲಿ ಚಿಂತನೆ ಮಾಡುತ್ತಾರೆ. ವಾಸುದೇವ, ನೀನು ತೇಜೋಮಯ, ನೀನು ವೀರ್ಯವಂತ, ನೀನು ಯಶೋವಂತ, ನೀನು ಇಂದ್ರನಾಮಕ, ಈ ರೀತಿಯಲ್ಲಿ ಅವನಲ್ಲಿ ಚಿಂತನೆ ಶುರು ಮಾಡುತ್ತಾರೆ, ಉಪಾಸನೆ. ಅದರಿಂದ ಏನಾಗುತ್ತೆ ಅಂದರೆ ಆ ಕೆಂಬಣ್ಣದ ವಾಸುದೇವ ನಾಮಕ ಮಧು ಜೇನು ಆದಿತ್ಯ ಮಂಡಲದ ಪೂರ್ವ ಭಾಗದ ಕೆಂಬಣ್ಣದ ರಶ್ಮಿಗಳಲ್ಲಿ ಪ್ರಕಟ ಆಗ್ತಾನೆ. ಅಂದರೆ ಅವರು ಯಾವ ಯಾವ ಗುಣಗಳಿಂದ ದೇವರನ್ನು ಉಪಾಸನೆ ಮಾಡುತ್ತಾರೆ, ಭಗವಂತ ಅಂಥ ಗುಣಗಳಿಂದ ತಾನು ಪ್ರಕಟ ಆಗಿ ಅವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಾದಿಗಳನ್ನು ಕೊಟ್ಟ. ಧರ್ಮಾದೀನ್ ಪ್ರಾದಾತ್, ಧರ್ಮ ಮೋಕ್ಷಾದಿಗಳನ್ನು ಕೊಟ್ಟ. ಹಾಗೆ ಯಾರು ತಿಳಿಯುತ್ತಾರೋ ವಸ್ವಾದಿಗಳು ಈ ರೀತಿಯಲ್ಲಿ ಭಗವಂತನನ್ನ ಸೂರ್ಯಮಂಡಲದಲ್ಲಿ ಉಪಾಸನೆ ಮಾಡಿ ಎಲ್ಲಾ ಪುರುಷಾರ್ಥಗಳನ್ನು ಪಡ್ಕೊಂಡಿದ್ದಾರೆ ಅಂತ ಯಾರು ತಿಳಿಯುತ್ತಾರೋ ಆ ತಿಳಿದ ಮಾತ್ರಕ್ಕೆ ನಮಗೆ ವಿಶೇಷವಾಗಿರತಕ್ಕಂಥ ಸರ್ವ ಪುರುಷಾರ್ಥಗಳನ್ನು ದೇವ ಕೊಟ್ಟು ಬಿಡುತ್ತಾನೆ ಎಂದು ಆ ಪೂರ್ವ ದಿಕ್ಕಿನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.